ஹரி ஓம் ஸ்ரீ குருப்பியோ நமஹ. அக்ரமம் மங்கரயிதம் அஜடம் இமலம் சதா அனந்ததித்மலம் வதேதாபத்ரயாபஹம் வித்யா சித்தாந்த புத்தாந்த வித்வம்ஷ்ண சக்ஷண ஜெய்தீத்தாக்கித்தனே பாசதாம்னோ ஒருதம்பரே மக்திகிருத்த கல்போயம் பிரத்யத்தி கிருதகேசரி வியாசதித்த உருபூயாத் அஸ்மதிஷ்டாத் சித்தையே தப்போ வித்யா விரக்தியாதி சத்குணவுகாகரானம் வாஜராஜகுமுனே கிருதாஷியான் பூஜ்ய ராகவேந்திராய சத்யதர்மரதாய ச பரதாங்க பருக்ஷாய நதாம் காமதேனவே துருவாதித்வாந்திரவே வைஷ்ணவேந்தீபரேந்திரவே ஸ்ரீராகவேந்திரபுவே நமோ சிந்தையாளவே ஆபாதமணி பர்யந்தம் குருநாமாப்தியம் ஸ்மரேத் தென விக்னஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்பியோ நமஹ. நாவு பகவத்கீதையல்லி 9 அத்தியாய மாத்தா பண்ணிதிவி. அல்லி பகவந்தன ஜான விஜான விசேஷவாத ஜான அவன சர்வலோக விலட்சணத்துவவன்னு திளிசுவந்த சப்தகளு ಕೆಲವು ಶಬ್ದಗಳು ಯೌಗಿಕ ಅರ್ಥದಲ್ಲಿ ಹಾಗೆ ನೋಡಬೇಕು. ಭಗವಂತನ ಪರವಾಗಿ ಹೇಳಿದಾಗ ಅದು ಕೇವಲ ಭಗವಂತನಿಗೆ ಅನ್ವಯವಾಗುವಂತಹ ಅರ್ಥಗಳನ್ನು, ಪ್ರತಿಯೊಂದು ಶಬ್ದ ಪ್ರಪಂಚದಲ್ಲಿರುವ ಶಬ್ದಗಳು ಅದಕ್ಕೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತೇಳಿ ರಾಘವ ಸ್ವಾಮಿಗಳವರು ಸರ್ವಸಂಪೂರ್ಣ ಗದ್ಯದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ಶಬ್ದಗಳು ಎಲ್ಲವೂ ಕೂಡ ಬೇರೆ ವಸ್ತುಗಳನ್ನು ವರ್ಣನೆ ಮಾಡುವುದು ಇದೆ, ಆದರೆ ಮುಖ್ಯವಾಗಿ ಮೊದಲು ಭಗವಂತನಿಗೆ ವರ್ಣನೆ ಮಾಡುತ್ತೆ. ಆ ಭಗವಂತನ ಎಲ್ಲವೂ ಶಬ್ದಗಳು ಎಲ್ಲ ಪದಗಳು ಎಲ್ಲ ವಾಕ್ಯಗಳು ಅವನನ್ನೇ ವರ್ಣನೆ ಮಾಡಿದ್ರೆ ನಾವು ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ದೇವರು 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 ಅಂತ ಹೇಳಿದಂತಾಗತ್ತೆ. ಲೋಕದಲ್ಲಿ ವ್ಯವಹಾರ ಮಾಡಬೇಕಂತ ಹೇಳಿದ್ರೆ ಆ ಶಬ್ದಗಳು ಮಿಕ್ಕ ಅರ್ಥಗಳನ್ನು ಕೊಡಬೇಕು. ಆದ್ದರಿಂದ ಭಗವಂತನಿಂದ ಎಲ್ಲವೂ ಆದಾನ ಅಂದ್ರೆ ಆ ಶಬ್ದಗಳನ್ನು ತಗೊಂಡು ಲೋಕದಲ್ಲಿ ವ್ಯವಹಾರ ಮಾಡುವುದಕ್ಕಾಗಿ ಅನುಗುಣವಾಗಿ ಎಲ್ಲ ಶಬ್ದಗಳು ಕೂಡ ಬೇರೆ 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 ಅರ್ಥಗಳನ್ನು ಕೊಡುವಂತೆ ನಾವು ಉಪಯೋಗಿಸ್ಕೊಳ್ತೀವಿ, ಬಳಸ್ಕೊಳ್ತೀವಿ. ಆದರೆ ಅದು ಭಗವಂತ ಕೊಟ್ಟಿದ್ದರಿಂದ ನಾವು ಆ ಶಬ್ದಗಳು ನಮಗೆ ಸಿಕ್ಕಿದೆ. ಸೊ ಆದ್ದರಿಂದ ಮೊದಲನೇದಾಗಿ ಮುಖ್ಯವಾಗಿ ಭಗವಂತನನ್ನು ತಿಳಿಸಿಕೊಟ್ಟರು. ಶಬ್ದಗಳು ನಾವು ಆದಾನ ಮಾಡಿಕೊಂಡು ಅಂದರೆ ಅವನ್ನು ತಗೊಂಡು ಭಗವಂತನ ಹತ್ತಿರದಿಂದ ನಾವು ಬಾರೋ ಮಾಡಿಕೊಂಡಂತೆ. ಹೇಗಾದರೆ ಎಲ್ಲ ವಸ್ತುಗಳು ಭಗವಂತ ಕೊಟ್ಟಿದ್ದು ನಾವು ತಗೊಳ್ತೀವೋ, ಹಾಗೆ ಶಬ್ದಗಳು ಕೂಡ ಭಗವಂತ ಕೊಟ್ಟಿದ್ದನ್ನು ಆ ಅರ್ಥಗಳು ನಾವು ಲೋಕ ವ್ಯವಹಾರ ಮಾಡುವುದಕ್ಕಾಗಿ ಬೇರೆ ಅರ್ಥಗಳನ್ನು ನಾವು ಒಂದು ಮಡಿಕೆ ಅಂದರೆ ಮಡಿಕೆ ಅಂದರೆ ಗೊತ್ತಾಗುತ್ತೆ, ಮಡಿಕೆ ಒಂದು ಮಡಿಕೆ ಅಂತ ಹೇಳ್ತೀವಿ. ಅದೇ ಮಡಿಕೆ ದೇವರನ್ನ ಹೇಳಿದ್ರೆ ದೇವರು 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 ಅಂತ ಹೇಳಿದಂತ ಆಗೋದು, ನಾವು ಏನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯೌಗಿಕ ಅರ್ಥ ಅದು ಕೇವಲ ಭಗವಂತನನ್ನು ವರ್ಣನೆ ಮಾಡುವುದು, ಮಿಕ್ಕ ಅರ್ಥಗಳಲ್ಲಿ ಅವು ಬೇರೆ ಬೇರೆ ವಸ್ತುಗಳನ್ನು ವರ್ಣನೆ ಮಾಡಿದಾಗಲೂ ಅವುಗಳ ನಿಯಾಮಕನು ಭಗವಂತನೇ ಅನ್ನುವ ರೀತಿಯಿಂದ ಹಾಗೂ ಭಗವಂತನನ್ನು ವರ್ಣನೆ ಮಾಡುತ್ತೆ ಅಂತ ಹೇಳಿ ಎದುರು ಆದಿ ಶಬ್ದಗಳನ್ನು ಹೋಮ ಯಜ್ಞ ಇತ್ಯಾದಿ ಎಲ್ಲ ಶಬ್ದಗಳನ್ನು ನಾವು ಭಗವತ್ಪರವಾಗಿಯೂ ಮಿಕ್ಕ ರೂಢಿ ಅರ್ಥ ಅಂದ್ರೆ ಪಾಪ್ಯುಲರ್ ಮೀನಿಂಗ್ ಅದು ತಗೊಂಡು ಅವುಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ ಅನ್ನೋದನ್ನು ನೋಡಿದ್ದೀವಿ. ಅದಾದ ಮೇಲೆ ನಾವು ಭಗವಂತನನ್ನು ಉಪಾಸನೆ ಮಾಡುವವರು ಭಗವಂತನನ್ನು ಹೋಗಿ ಸೇರ್ತಾರೆ, ಮಿಕ್ಕ ದೇವತೆಗಳನ್ನು ಉಪಾಸನೆ ಮಾಡುವವರು ಅವರವರನ್ನು ಹೋಗಿ ಸೇರ್ತಾರೆ ಅಂತೇಳಿ 25 ಪದ್ಯ ಅದನ್ನು ನೋಡಿದ್ದೀವಿ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನ್ ಯಾಂತಿ ಭೂತೇಜ್ಯ ಯಾಂತಿ ಮತ್ ಯಾಜಿನೋಪಿ ಮಾಂ ಅಂತೇಳಿ ನನ್ನನ್ನು ಸೇವನೆ ಮಾಡುವ ನನಗೆ ಬರ್ತಾರಂತೆ. ಮತ್ತೆ ಭಗವಂತನನ್ನು ಸೇವನೆ ಮಾಡುವುದು ಹೇಗೆ? ಸರ್ವ ಅಂತಹ ದೊಡ್ಡ ಮಹಿಮಾ ಸಮುದ್ರನಾದ ಭಗವಂತನನ್ನು ದೊಡ್ಡ ದೊಡ್ಡ ದೇವತೆಗಳೇ ಉಪಾಸನೆ ಮಾಡಲಿಕ್ಕಾಗುತ್ತೆ? ಸಾಮಾನ್ಯರು ಉಪಾಸನೆ ಮಾಡುವುದು ಕಷ್ಟವಾಗಿರುತ್ತಲ್ವಾ? ಸೊ ವಿ ಕೆನಾಟ್ ಡೂ ಉಪಾಸನೆ ಲೈಕ್ ಗ್ರೇಟ್ ಡೀಟೀಸ್. ಮಿಕ್ಕ ದೇವತೆಗಳು ಮಾಡಿದ ನಾವು ಉಪಾಸನೆ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ದೊಡ್ಡವನಂದ್ರೆ ಭಗವಂತ. ನಾವು ಅವನು ಉಪಾಸನೆ ಮಾಡುವುದು ಹೇಗೆ ಅಂತ ಸಂಶಯ ಬಂದರೆ ಅದಕ್ಕೆ ಸಮಾಧಾನವಾಗಿ 26 ಶ್ಲೋಕ 9 ಅಧ್ಯಾಯದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಸ್ನಾಮಿ ಪ್ರಯತಾತ್ಮನಃ ಅಂತೇಳಿ. ಸೊ ಅನಿಷಿದ್ಧವಾದಂತೆ ಯಾವುದಾದ್ರೂ ಭಗವಂತನಿಗೆ ಕೊಡಬಹುದು, ಆದಂತ ಹಾಗಂತೆ ನಿಷಿದ್ಧ ವಸ್ತುಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಅಂದ್ರೆ ಇಲ್ಲ. ಅನಿಷಿದ್ಧವಾದದ್ದು ನಾವು ಸಮರ್ಪಣೆ ಮಾಡುವುದಿಲ್ಲ. ಅನಿಷಿದ್ಧವಾದಂತಹ ಪತ್ರವಾಗಲಿ ಪುಷ್ಪವಾಗಲಿ ಫಲವಾಗಲಿ ನೀರಾಗಲಿ ಯಾವುದೇ ಆಗಲಿ ಅದನ್ನು ಭಗವಂತನಿಗೆ ಭಕ್ತಿಯಿಂದ ಯಾರು ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅಂದ್ರೆ ವಿಷಯ ಸುಖದಲ್ಲಿ ವಿರಕ್ತಿ ತುಂಬಿದ ಮನಸ್ಸಿರುವಂತಹ ಆ ಭಕ್ತನು ಭಕ್ತಿಯಿಂದ ಕೊಟ್ಟಿದ್ದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ಭಕ್ತಿ ಮುಖ್ಯ, ವಸ್ತುಗಳು ಮುಖ್ಯವಲ್ಲ ಅನ್ನೋದು ಅದರ ತಾತ್ಪರ್ಯ ಅಷ್ಟೇ ಹೊರತು ಅವುಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಅಂತ ಅರ್ಥ ಅಲ್ಲ. ಬೇರೆ ಸಮರ್ಪಣೆ ಮಾಡುವ ಸಾಮರ್ಥ್ಯ ಇದ್ದರೂ ಅವುಗಳನ್ನು ಸಮರ್ಪಣೆ ಮಾಡಬೇಕಂತಲೂ ಅರ್ಥ ಅಲ್ಲ. ಅದಕ್ಕೆ ಈ ಶಬ್ದ ಇಲ್ಲಿ ಒಂದು ಪ್ರಯತಾತ್ಮನಃ ಅಂತ ಶಬ್ದ ಪ್ರಯೋಗ ಮಾಡಿದರೆ ಪ್ರಯತಾತ್ಮನಃ ಅನ್ನುವುದಕ್ಕೆ ಭಗವಂತನ ಮೇಲೆ ಭಕ್ತಿ ತುಂಬಿದ ಮನಸ್ಸು ಉಳ್ಳವರು ಅಂತೇಳಿ ಅದು ಹಾಗೆ ಅರ್ಥ ಬರುತ್ತೆ ಪ್ರಯತಾತ್ಮನಃ ಅನ್ನುವುದಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು ಅವರು ವಿವೃತ್ತಿಯಲ್ಲಿ ಹೇಳ್ತಾರೆ
ನಾವು ಭಾಷ್ಯ ತಾತ್ಪರ್ಯ ವಿವೃತಿ ಮೂಡುವನ್ನು ನೋಡೋಣ. ಈ ವಿವೃತಿಯಲ್ಲಿ ಈ ಪ್ರಯತಾತ್ಮನ ಅನ್ನೋದನ್ನು ಸ್ವಲ್ಪ ನೋಡಿಬಿಟ್ಟು ಮತ್ತು ಡೀಟೇಲ್ಡ್ ಆಗಿ ವಿವೃತಿ ನೋಡೋಣ. ಇಲ್ಲಿ ತತ್ವೇನ ಇತಿ ಯಸ್ಯತು ಬ್ರಹ್ಮಾದಿ ಅನ್ಯ ದೇವತಾನಾಂತು ತತ್ ಪರಿವಾರಾತ್ಮಿಕಾಧಿಕಂ ಭಕ್ತಿ ಪರಂ ಅಸ್ನಾಮಿ ಪ್ರೇತಾತ್ಮನಃ ಅಂದ್ರೆ ಪ್ರೇತಾತ್ಮನ ಅಂತ ಹೇಳಿದಾಗ ಯಮ ಉಪರಮೆ ಪ್ರೇತಾತ್ಮನ ಅನ್ನೋ ಶಬ್ದಕ್ಕೆ ನಿರ್ವಚನ ಕೊಡೋದಕ್ಕಾಗಿ ಯಮ ಉಪರಮೆ ಪ್ರಕರ್ಷೇನ ಉಪರಮತಂ ಮನಸ್ಕಸ್ಯ ವಿಷಯ ವಿರಕ್ತಸ್ಯ ಭಕ್ತಿಯ ಸಮರ್ಪಿತಂ ಅಂತೇಳಿ ಇಷ್ಟನ್ನು ವ್ಯಾಖ್ಯಾನ ಮಾಡಿದ್ರೆ ಅಂದ್ರೆ ಶಬ್ದವನ್ನು ಒಳಗೆ ನೋಡೋಣ ಹೇಗೆ ಅಂತೇಳಿ. ಯತ ಅಂದ್ರೆ ಯಮನ ಮಾಡುವುದು, ಯತ ಅಂದ್ರೆ ನಾವು ಇಂದ್ರಿಯ ನಿಗ್ರಹಕ್ಕೂ ಯಮ ಅಂತ ಒಂದು ಪ್ರಯೋಗ ಮಾಡ್ತೀವಿ, ಅದು ಒಂದರ್ಥ. ಹಾಗೆ ಅಷ್ಟೇ ಅಲ್ಲದೆ ಯತ ಯಮ ಅನ್ನುವ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಅಂತ ಒಂದೇ ಅರ್ಥ ಅಲ್ಲ. ಯಮ ಅಂದ್ರೆ ಉಪರಮ, ಆಕ್ಚುಲಿ ಉಪರಮ ಅಂದ್ರೆ ಉಪರಮಿಸುವುದು ಅಂದ್ರೆ ನಿಲ್ಲಿಸುವುದು. ಇಂದ್ರಿಯ ನಿಗ್ರಹಕ್ಕೂ ಇಂದ್ರಿಯಗಳ ವ್ಯಾಪಾರವನ್ನು ನಿಲ್ಲಿಸ್ತೀವಿ, ಆದ್ದರಿಂದ ಇಂದ್ರಿಯ ನಿಗ್ರಹಕ್ಕೆ ಯಮ ಅಂತ ಪ್ರಯೋಗ ಮಾಡ್ತೀವಿ. ಯಥಾತ್ಮ ಅಂದ್ರೆ ತನ್ನ ಇಂದ್ರಿಯಗಳನ್ನು ನೇಮನ ಮಾಡಿದವನು ಅಂತ ಒಂದು ಅರ್ಥ ಇದೆ. ಹಾಗೆ ಇಲ್ಲಿ ಯತ ಯಮ ಉಪರಮೆ ನಿಲ್ಲಿಸುವುದು, ಏನ್ ನಿಲ್ಲಿಸುವುದು ಅಂದರೆ ನಾವು ವಿಷಯ ವಿಷಯ ಸುಖಗಳು ಲೌಕಿಕ ವಿಷಯಗಳನ್ನು ನಿಲ್ಲಿಸುವುದು, ಟೆಂಪರರಿ ಆಗಿ ಅದನ್ನು ನಿಲ್ಲಿಸುವುದು. ಇಂದ್ರಿಯಗಳನ್ನು ಹೇಗೆ ತಡಿತೀವೋ ಹಾಗೆ ವಿಷಯ ಸುಖಗಳನ್ನು ತಡೆಯುವುದು, ಅದನ್ನು ನಿಲ್ಲಿಸುವುದು, ಅದನ್ನು ಯತ ಯಮ ಅಂದ್ರೆ ಯಮನ ಮಾಡುವುದು, ಕಂಟ್ರೋಲ್ ಮಾಡುವುದು, ನಿಲ್ಲಿಸುವುದು ಅಂದ್ರೆ ಲೌಕಿಕ ವಿಷಯಗಳನ್ನು ನಿಲ್ಲಿಸುವುದು. ಅದು ಹೇಗೆ? ಪ್ರಯತಾತ್ಮನ ಪ್ರಯತ ಪ್ರ ಅಂದ್ರೆ ಪ್ರಕರ್ಷವಾಗಿ ಚೆನ್ನಾಗಿ ನಿಲ್ಲಿಸುವುದು, ಪ್ರಯತ ಚೆನ್ನಾಗಿ ನಿಲ್ಲಿಸುವುದು. ಅಂತಹ ಆತ್ಮ ಅಂದ್ರೆ ಮನಸ್ಸು. ಯಾರ ಮನಸ್ಸಾದರೆ ಲೌಕಿಕ ವಿಷಯಗಳನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿ ಉಪರಮ ಮಾಡಿ ನಿಲ್ಲಿಸಿ ಅದು ಬೇಡ ಅದು ಸಾಕು ಈಗ ಅದನ್ನು ಬಗಲಿಗಿಡೋಣ ದೇವರ ಮೇಲೆ ಮನಸ್ಸನ್ನು ನಿಲ್ಲಿಸೋಣ ಅಂತ ಹೇಳಿ ಭಗವಂತನ ಮೇಲೆನೆ ಮನಸ್ಸನ್ನು ನಿಲ್ಲಿಸ್ತಾರೆ. ಅಂದ್ರೆ ವಿಷಯ ವಿರಕ್ತಿಯಿಂದ ಕೂಡಿದಂತಹ ಭಕ್ತಿ, ವಿಷಯ ವಿರಕ್ತಸ್ಯ ಭಕ್ತಿಯ ಅಂತೇಳಿ. ಸೊ ಆ ವಿಧವಾಗಿ ಪ್ರಕರ್ಷವಾಗಿ ಅಂದ್ರೆ ಚೆನ್ನಾಗಿ ಉಪರಮವಾದಂತಹ ಅಂದ್ರೆ ನಿಲ್ಲಿಸಿದಂತಹ, ಯಾವುದರಲ್ಲಿ ಉಪರಮ? ವಿಷಯ ಸುಖಗಳಲ್ಲಿ ಮನಸ್ಸನ್ನು ನಿಲ್ಲಿಸಿ ಅದರ ಹೋಗದಂತೆ ಮಾಡಿ ತಡೆದು ಅಂತಹ ಮನಸ್ಸು ಉಳ್ಳವನು, ಅಂತಹ ಆತ್ಮ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಸೋಲ್ ಅಂತಲಿದೆ, ಆತ್ಮ ಅಂದ್ರೆ ದೇಹ ಅಂತಲೂ, ಆತ್ಮ ಅಂದ್ರೆ ಮನಸ್ಸು. ಕಾಂಟೆಕ್ಸ್ಟ್ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಕಾಂಟೆಕ್ಸ್ಟ್ ಬೇರೆ ಬೇರೆ ಅರ್ಥಗಳನ್ನು. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು, ಅಂತಹ ಆತ್ಮ, ಅಂತಹ ಮನಸ್ಸು ಉಳ್ಳವನು ಅಂದ್ರೆ ಮನಸ್ಸನ್ನು ವಿಷಯಗಳ ಕಡೆ ಹೋಗದೆ ಯಾರು ನಿಲ್ಲಿಸಿ ಭಗವಂತನಲ್ಲಿಯೇ ಸ್ಥಿರವಾದ ಚಿತ್ತವನ್ನು ಇಡ್ತಾರೋ, ಅಂದ್ರೆ ವಿಷಯ ವಿರಕ್ತಿಯಿಂದ ಕೂಡಿದ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಇಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ನಿಸಿ ಭಕ್ತಿಯಿಂದ ಕೊಡಬೇಕು. ಆ ಭಕ್ತಿ ಎಂತಾದ್ದಾಗಿಬಿಡಬೇಕು ಅನ್ನೋದನ್ನು ಪ್ರಯತಾತ್ಮನಃ ಅನ್ನುವ ಶಬ್ದ ಅದನ್ನು ಒಳಗಿನ ಅರ್ಥವನ್ನು ಕೊಡ್ತಾ ಇದೆ. ಅಂತಹ ಭಕ್ತಿಯಿಂದ ಕೂಡಿದವನಾಗಿ ವಿಷಯ ಸುಖಗಳನ್ನು ಬಗಲಿಗೆ ಇಟ್ಟು ಅಂತಹ ಭಕ್ತಿಯಿಂದ ಕೂಡಿದವನಾಗಿ ಯಾರಾದರೆ ಒಂದು ಪತ್ರವಾಗಲಿ, ಎಲೆಯಾಗಲಿ, ಹೂವಾಗಲಿ, ಹಣ್ಣಾಗಲಿ, ನೀರಾಗಲಿ ಮುಂತಾದ ವಸ್ತುಗಳನ್ನು, ಅಂದ್ರೆ ಅವನವನ ಶಕ್ತಿಯನುಸಾರವಾಗಿ, ಶಕ್ತಿಯನುಸಾರ ಅನ್ನೋದು ಮುಖ್ಯ, ಭಕ್ತಿಯಿಂದ ಕೊಡಬೇಕು. ಶಕ್ತಿ ಮಾತ್ರ ಅವರವರ ಶಕ್ತಿಗೆ ತಕ್ಕಂತೆ, ಭಕ್ತಿ ಮಾತ್ರ ಅವರು ತುಂಬು ಮನದ ಭಕ್ತಿಯಿಂದ ಯಾರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೋ ಅದನ್ನು ಭಗವಂತ ಅಶ್ನಾಮಿ ಉಣ್ಣುತ್ತೇನೆ ಅಂದ್ರೆ ಅದು ಭಗವಂತನ ಆಹಾರ ಅಂತಲ್ಲ, ಅಂದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತೇಳಿ. ಭಗವಂತ ಆ ಭಕ್ತಿಯನ್ನು ಕೂಡಿದನು, ಭಕ್ತಿ ಉಪಹೃತ ಅಂದ್ರೆ ಭಕ್ತಿಯಿಂದ ಕೂಡಿದಂತಹ, ಆ ಭಕ್ತಿಯಿಂದ ಕೊಟ್ಟಿದ್ದನ್ನು ಭಗವಂತ ಉಣ್ಣುತ್ತಾನೆ ಅಂದ್ರೆ ಸ್ವೀಕಾರ ಮಾಡ್ತಾನೆ ಅಂತೇಳಿ. ತದ್ ಅಹಂ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ದುರ್ಬಲೈಹಿ ತ್ವಂ ಉದಯಿತುಂ ಅಶಕ್ಯ ಮಹತ್ವಾತ್ ಇತಿ ಆಶಂಕ್ಯ ಆಹ ಪತ್ರಂ ಇತಿ ಅಂತೇಳಿ. ಅಂದರೆ ಶಕ್ತಿ ಇಲ್ಲದವನು ಹೇಗೆ ಮಾಡಬೇಕು ಅನ್ನುವ ಸಂಶಯ ಬಂದರೆ ಅವರಿಗೆ ದುರ್ಬಲನಾದವನು, ಅವರು ಕೂಡ ಎಂತೆಷ್ಟು ದುರ್ಬಲನಾದರೂ ಅವನು ಭಗವಂತನ ಉಪಾಸನೆ ಮಾಡಲಿಕ್ಕೆ ಅರ್ಹನಾಗಿದ್ದಾನೆ, ಯೋಗ್ಯನಾಗಿದ್ದಾನೆ, ಮಾಡಬಹುದು ಅಂತ ಹೇಳಿ ಇತ್ಯಾದಿ ವಸ್ತುಗಳನ್ನು ಏನೇನು ಕೊಡಬಹುದು ಭಗವಂತನಿಗೆ ಅಂತ ಹೇಳ್ತಾ ಅಂದ್ರೆ ಇಷ್ಟೇ ಕೊಡಬೇಕಂತಲ್ಲ, ಅದಕ್ಕಿಂತ ಕಡಿಮೆ ಯೋಗ್ಯತೆ ಇವರು ಅದಕ್ಕಿಂತ ಕಡಿಮೆ ಕೊಡಬಹುದು, ಅದಕ್ಕಿಂತ ಹೆಚ್ಚಾಗಿ ಯೋಗ್ಯತೆ ಇರುವವರು ಹೆಚ್ಚಾಗಿ ಕೊಡಬಹುದು. ಹಾಗೆ ಅವರವರ ಯೋಗ್ಯತಾನುಸಾರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ಇದು ವರಾಹ ಪುರಾಣ ಮುಂತಾದ ಪುರಾಣಗಳಲ್ಲಿಯೂ ಭಾರತದಿಂದಲೂ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅವಿಹಿತವಾದದನ್ನು ಯಾಕೆ ಕೊಡಬೇಕು, ಕೊಡಬಾರದು? ಭಗವಂತ ಪತ್ರ ಪುಷ್ಪ ಫಲ ಏನಾದ್ರೂ ಕೊಡಬಹುದಂದ್ರೆ ವಿಹಿತವಾಗದೆ ನಿಷಿದ್ಧವಾದ ಪತ್ರಗಳನ್ನು ಕೂಡ ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಆವಾಗ ಭಗವಂತ ಸ್ವೀಕಾರ ಮಾಡಬೇಕಲ್ಲವ. ಭಕ್ತಿ ಮುಖ್ಯ ಅಂತ ಹೇಳಿದರೆ ನಿಷಿದ್ಧವಾದ ವಸ್ತುಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬಹುದಲ್ಲವಾ ಅಂತ ಪೂರ್ವ ಪಕ್ಷ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಸ್ಯ ಅಪರಾಧಸ್ಯ ಉಕ್ತೇ ಅಂತ ಆ ವಿಧವಾಗಿ ಕೊಡುವುದು ಸಸ್ಯ ಅಪರಾಧ ಅಪರಾಧತ್ವ ಉಕ್ತೇ ಅದು ಅಪರಾಧತ್ವದಿಂದ ಕೂಡಿದದ್ದು ಅನ್ನುವ ಮಾತು ಇರುವುದರಿಂದ ಸಸ್ಯ ಅಪರಾಧತ್ವ ಉಕ್ತೇ ವಾರಾಹದ ವರಾಹ ಪುರಾಣ ಮುಂತಾದ ಪುರಾಣಗಳಲ್ಲಿ ಹೇಳಿದ್ದಾರೆ ಆ ವಿಧವಾಗಿ ಅವಿಹಿತವಾದನ್ನು ಭಗವಂತನಿಗೆ ಕೊಡಬಾರದು ಅಂತ ಹೇಳಿ. ಆದ್ದರಿಂದ ಭಕ್ತಿಯಿಂದ ವಿಹಿತವಾದದ್ದನ್ನೇ ಕೊಡಬೇಕು ಅಂತ ಹೇಳಿ. ಮತ್ತೆ ಭಗವಂತನ ಭಕ್ತ ಪ್ರಿಯತ್ವವನ್ನು ಹೇಳುವ ವಚನಗಳು ಮಹಾಭಾರತದಲ್ಲಿ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಅಂತ ಹೇಳಿ ಸ್ತೋತ್ರ ಭಗವಂತನ ಸ್ತೋತ್ರ ಹೀಗೆ ಅಲ್ಲಿ ಬರುವಂತಹದ್ದು. ಅದೇ ವಿಧವಾಗಿ ಏತಾವಾನೇವ ಲೋಕೇಸ್ಮಿನ್ ಪುಂಸ ಸ್ವಾರ್ಥ ಪರಸ್ಮೃತ ಏಕಾಂತ ಭಕ್ತಿ ಗೋವಿಂದೇ ಯತ್ ಸರ್ವತ್ರ ಆತ್ಮದರ್ಶನಂ ಅಂತ ಹೇಳಿ ಏಕಾಂತ ಭಕ್ತಿ ಭಗವಂತನ ಮಾಡುವವರು ಅವರು ವಿಷಯವನ್ನು ಅಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಭಕ್ತಿಗೆ ಮಾತ್ರ ಒಳಿತಾನೆ ಅಂತೇಳಿ ಆ ವಿಧವಾಗಿ ಭಾರತದ ಮಾತು ಭಗವಂತನಲ್ಲಿ ಅನನ್ಯ ಭಕ್ತಿ ಸರ್ವ ವಸ್ತುಗಳಲ್ಲಿಯೂ ಕೂಡ ಅವನೇ ನಿಯಾಮಕನಾಗಿದ್ದಾನೆ ಅನ್ನುವ ಜ್ಞಾನ ಇವೆರಡು ಮಾತ್ರ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿಗೆ ಸಾಧನವಾಗುತ್ತೆ ಅನ್ನೋದನ್ನು ಹೇಳ್ತಾ ಆ ಮಾತುಗಳನ್ನು ಆಚಾರ್ಯ ಕೋಟ್ ಮಾಡಲಿದ್ದಾರೆ. ರಾಯರ ವಿವೃತಿಯಲ್ಲಿ ಈ ಶ್ಲೋಕಕ್ಕೆ ಹೇಳಿದಂತಹ ಮಾತು ಅನ್ಯ ದೇವತಾ ಭಜನಸ್ಯ ಅಲ್ಪ ಫಲತ್ವೇ ಅಪಿ ತದೇವ ಕಾರ್ಯ ಸುಶಕ್ತತ್ವಾತ್. ರಾಯರು ಇನ್ನೊಂದು ಮುಖವನ್ನು ಕೊಡ್ತಾ ಇದ್ದಾರೆ. ಸರಿ, ಅನ್ಯ ದೇವತಾ ಭಜನೆ ಬೇಡ ಅಂತೀರ, ಆದರೆ ಯಾಕಂದ್ರೆ ಅದು ಅಲ್ಪ ಫಲ ಕೊಡುತ್ತೆ, ಭಗವಂತನ ಭಜನೆ ಪೂರ್ಣ ಫಲ ಕೊಡುತ್ತೆ, ಅದಕ್ಕಾಗಿ ಭಗವಂತನ ಪೂಜೆ ಮಾಡಬೇಕಂತ ಹೇಳಿದರೆ ಪೂರ್ವ ಪಕ್ಷ ಅಂದ್ರೆ ಅಬ್ಜೆಕ್ಷನ್ ಏನು ತರಬಹುದು? ಸರಿ, ಅನ್ಯ ದೇವತಾ ಭಜನೆಯಿಂದ ಫಲ ಬಹಳ ಕಡಿಮೆ ಸಿಗಬಹುದು, ಆದರೆ ಅದು ಬಹಳ ಸುಲಭ ಮಾಡೋದು, ಆದ್ದರಿಂದ ನಾವು ಅನ್ಯ ದೇವತಾ ಭಜನೆ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ಈಸಿ ಟು. ದೇವರದು ಮಾಡೋದು ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ ಇಲ್ಲ. ಅನ್ಯ ದೇವತಾ ಭಜನೆಗಿಂತ ಭಗವಂತನ ಸೇವೆ ಸುಲಭ, ಅಂದ್ರೆ ಫಲ ಜಾಸ್ತಿ, ಮಾಡುವ ಕಾರ್ಯ ಸುಲಭ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ, ತ್ವದ್ ಭಜನಂತು ದುರ್ಬಲೈಹಿ ಅಶಕ್ಯಂ ಕರ್ತುಂ ತವ ಅತಿಮಹಿಮತ್ವಾದ ಇತ್ಯತಃ ಪತ್ರಮಿತಿ ಅಂತ ಹೇಳಿ. ನಿನ್ನ ಭಜನೆ ಮಾಡುವುದು ದುರ್ಬಲರಿಗೆ, ಶಕ್ತಿಹೀನರಿಗೆ ಅಶಕ್ಯ, ಸಾಧ್ಯವಿಲ್ಲ ಅಂತ ಪ್ರಸಂಗ ಬಂದರೆ ಅದಕ್ಕೆ ಆ ಭಗವಂತನ ಮಹಿಮೆ ಎಷ್ಟ ಎಂಥದ್ದು ಅಂತ ಹೇಳಿದ್ರೆ ಅವನು ಅಷ್ಟು ಕೊಡಬಲ್ಲ, ಆದರೆ ಅವನ ಉಪಾಸನೆ ಮಾಡುವುದು ಅಷ್ಟು ಸುಲಭ ಅಂತ ಹೇಳಿ ಭಗವಂತನಿಗೆ ಈ ಪತ್ರ ಪುಷ್ಪ ಫಲಾದಿಗಳನ್ನು ಕೂಡ ಕೊಡಬಹುದು ಅಂತ ಹೇಳಿ ಅಲ್ಲಿ ರಾಯರು ಹೇಳ್ತಾರೆ. ಅನಿಷಿದ್ಧತ್ವ ಅನಿಷಿದ್ಧ ಪತ್ರಾಧಿಕಂ ಯೋ ಮಹ್ಯಂ ಭಕ್ತಿಯ ದದಾತಿ ಅಂತ ಹೇಳಿ, ಅನಿಷಿದ್ಧವಾದ ಪತ್ರ ಮುಂತಾದನ್ನು ಯಾರು ನನಗೆ ಭಕ್ತಿಯಿಂದ ಕೊಡ್ತಾರೋ ಅಂತೇಳಿ ಅಲ್ಲಿ ಪ್ರೇತಾತ್ಮನಃ ಅಂತ ರಾಯರು ಹೇಳಿದ ಮಾತುಗಳನ್ನು ನಾವು ನೋಡಿದ್ದೀವಿ. ಯಮ ಉಪರಮೇ ಪ್ರಕರ್ಷೇನ ಉಪರಮ ಉಪರತ ಮನಸ್ಕಸ್ಯ ವಿಷಯ ವಿರಕ್ತಸ್ಯ ಭಕ್ತಿಯ ಸಮರ್ಪಿತಂ ಅಶ್ನಾಮಿ ಅಂತೇಳಿ, ಭಕ್ತಿಯ ಏವ ಅಹಂ ತುಷ್ಟ ಭವಾಮಿ ನ ದ್ರವ್ಯಾದಿನಾ ಇತಿ ಭಾವ. ಅದರ ಅರ್ಥ ಏನು? ಭಗವಂತನಿಗೆ ಎಷ್ಟು ದುಡ್ಡು ಕೊಟ್ಟರೆ ಅಷ್ಟು ತೃಪ್ತನಾಗ್ತಾನೆ ಅಂತ ಅಲ್ಲ, ದುಡ್ಡಿಗೆ ತಕ್ಕಂತೆ ಭಗವಂತ ಫಲ ಕೊಡೋದಿಲ್ಲ, ಭಕ್ತಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅನ್ನೋದು ಅಲ್ಲಿ ಹೇಳಿದಂತಹ ಮಾತಾಗಿದೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ, ಭಗವಂತ ಸರಿ ಏನೋ ಭಗವಂತನಿಗೆ ಸೇಲಾದಷ್ಟು ಉಪಾಸನೆ ಮಾಡ್ತಾರೆ, ಆಮೇಲೆ ಏನು ಮಾಡಬೇಕು? ಹಾಗೆ ಉಪಾಸನೆ ಮಾಡಿದ ಮೇಲೆ ನಾವು ಮಾಡಬೇಕಾಗಿದ್ದ ಕಾರ್ಯ ಏನು? ಎಲ್ಲ ಕೆಲಸಗಳು ಮಾಡುವಾಗ ನಮ್ಮ ಅನುಸಂಧಾನ ಹೇಗಿರಬೇಕು ಅನ್ನೋದನ್ನು ನೆಕ್ಸ್ಟ್ 27ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯತ್ ಕರೋಷಿ ಯದಾಸ್ನಾಸಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಮತ್ತೆ ಏನೇನು ಮಾಡಿದ್ರು ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅರ್ಜುನನಿಗೆ ಕೃಷ್ಣ ಹೇಳುವ ಮಾತು, ಅರ್ಜುನನೇ ನೀನು ಏನು ಕೌಂತೆಯ ಕುಂತಿ ಪುತ್ರನಾದ ಅರ್ಜುನನೇ ನೀನು ಯಾವ ವಿಹಿತ ಕರ್ಮ ಮಾಡ್ತೀಯೋ, ಯಾವ ವಿಹಿತವಾದ ಅನ್ನವನ್ನು ಉಣ್ತೀಯೋ, ಸತ್ಪಾತ್ರರಿಗೆ ಯಾವ ವಿಹಿತವಾದ ದಾನಾದಿಗಳು ಮಾಡ್ತೀಯೋ, ಯಾವ ವಿಹಿತವಾದ ತಪಸ್ಸನ್ನು ಮಾಡ್ತೀಯೋ ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತೇಳಿ. ಯತ್ ಕರೋಸಿ ಯತ್ ಅಶ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಿಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ ಅಂತೇಳಿ. ಇಲ್ಲಿ ಭಕ್ತಿಯಿಂದ ಅರ್ಪಿಸಿದ್ದೆಲ್ಲವನ್ನು ಭಕ್ತ ಪ್ರಿಯನಾದ ಭಗವಂತ ಸ್ವೀಕಾರ ಮಾಡೋದರಿಂದ ವಿಹಿತವಾದಂತಹ ಯಜ್ಞಾಶ್ನಾದಿ ಸರ್ವಕರ್ಮಗಳನ್ನು ಭಕ್ತಿಯಿಂದ ಮಾಡಿದ ಮೇಲೆ ಅವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ವ. ಅದು ಸಮರ್ಪಣೆ ಮಾಡುವುದಂದ್ರೆ ಏನು? ಮುಂದೆ ಒಂದ್ಸಲ ನೋಡಿದ್ವಿ, ಭಗವಂತನಿಗೆ ಇವೆಲ್ಲವೂ ಸಮರ್ಪಣೆ ಮಾಡುವುದಂತ ಹೇಳಿದ್ರೆ ಅವನೇ ಸ್ವಾಮಿ, ಅವನೇ ನಿಯಾಮಕ, ಅವನೇ ಇದೆಲ್ಲದಕ್ಕೂ ಒಡೆಯನಾಗಿದ್ದಾನೆ. ನಾವು ದಾನ ಮಾಡುವಾಗ ಮನಸ್ಸಿನಲ್ಲಿ ಏನು ಭಾವನೆ ಇರಬೇಕಂತ ಹೇಳಿ, ದೇವರು ನನಗೆ ಇದು ಕೊಟ್ಟದ್ದನ್ನು ನಾನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀನಿ. ಸೊ ಆ ಭಗವಂತನ ಸ್ವಾಮಿತ್ವ, ಅವನ ಸ್ವಾತಂತ್ರ್ಯ, ನಮ್ಮ ಅಹಂಕಾರ ಮಮಕಾರಗಳನ್ನು ತೊರೆದು ನಾವು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಇದು ಕಷ್ಟ ಸಾಧ್ಯನೇ, ಇದು ಈಸಿಯಸ್ಟ್ ಸೆಡ್ ಅಂಡ್ ಡನ್ ಅಂತೇಳಿ. ಯಾವಾಗಲೂ ಇದೆಲ್ಲ ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಸಾಧನೆ ಅಂದರೆ ಅದೇ, ಯಾವುದು ಮಾಡೋದು ಕಷ್ಟವಾದರೂ ಕೂಡ ಅದರ ಆ ದಾರಿನಲ್ಲಿ ಆ ಗುರುವಿನಲ್ಲಿ ಬಿದ್ದರೆ ದೆನ್ ಇಟ್ ಬಿಕಮ್ಸ್ ಈಸಿ. ಶುರು ಮಾಡುವಾಗ ಕಷ್ಟ ಅನಿಸುತ್ತೆ, ಹೌದೌದು ಅಯ್ಯೋ ಇಷ್ಟಿಷ್ಟ ಮಾಡ್ಬೇಕಂತೇಳಿ. ಆದರೆ ಅದು ಮಾಡ್ತಾ ಮಾಡ್ತಾ ಅಭ್ಯಾಸ ಯೋಗ ಏನಂತದೋ ಧನಂಜಯ ಅಂತ ಹೇಳಿ ಕೃಷ್ಣ ಒಂದು ಕಡೆ ಹೇಳಿದಂತೆ, ಅಭ್ಯಾಸ ಯೋಗ ನಾವು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ನಾವು ಮೆಲ್ಲ ಮೆಲ್ಲ ಮೆಲ್ಲಗೆ ಮಾಡಿದಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಹೆಜ್ಜೆ ಹಾಕ್ತಾ ಹೋಗಿ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡವರು ಮಾಡಿ ತೋರಿಸಿಕೊಟ್ಟಿದ್ದಾರೆ, ಅವರು ಹೇಳಿದ ಉಪದೇಶಾದಿಗಳನ್ನು, ಅವರ ಮಾರ್ಗದರ್ಶನವನ್ನು ಮುಂದೆ ಇಟ್ಟುಕೊಂಡು ಅವರು ಹೋದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಒಂದೊಂದು ಹೆಜ್ಜೆ. ತಾಯಿ ತಂದೆ ಹೋದ್ರೆ ಆ ಹೆಜ್ಜೆನಲ್ಲಿ ಚಿಕ್ಕ ಮಕ್ಕಳು ಹೋದಂತೆ ರಾಯರು ಮುಂತಾದವರು ಎಷ್ಟೋ ಜನ ಬಂದು ನಮಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಆದ್ದರಿಂದ ಅವರು ತೋರಿದ ದಾರಿಯಲ್ಲಿ ನಾವು ಮೆಲ್ಲಕ್ಕೆ ಹೆಜ್ಜೆ ಹಾಕ್ತಾ ಹೋದ್ರೆ ದೇವರು ನಮಗೆ ಆ ಆತ್ಮವಿಶ್ವಾಸವನ್ನು ಕೊಡ್ತಾನೆ, ಅವಕಾಶವನ್ನು ಕೊಡ್ತಾನೆ, ಮನಸ್ಥಿತಿಯನ್ನು ಕೊಡ್ತಾನೆ, ಧೈರ್ಯವನ್ನು ಕೊಡ್ತಾನೆ, ನಮ್ಮಿಂದ ಹಾಗೆ ಮಾಡಿಸುತ್ತಾನೆ ಭಗವಂತ. ಅದು ಎಷ್ಟೇ ದಿನ ಆಗಲಿ ಅದನ್ನು ನಾವು ಕೈಲಾದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕನ್ನೋದೇ ಇಲ್ಲಿ ಮುಖ್ಯವಾದ ಉದ್ದೇಶವಾಗಿದೆ. ಆದ್ದರಿಂದ ಆ ವಿಧವಾಗಿ ಭಗವಂತನ ಸೇವೆ ಮಾಡಬೇಕನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅದೇ ರಾಯರ ಮಾರ್ಗದಲ್ಲಿ ಎತ್ತಿರೋಸಿ ದರ್ಶನಾಸಿ ಎದ್ದುಹೋಸಿ ದದಾಸಿ ಎತ್ತನ್ನುವುದಕ್ಕೆ ರಾಯರ ವಿವೃತಿಯಲ್ಲಿ ಹೇಳುವ ಮಾತುಗಳನ್ನು ನೋಡೋಣ. 27ನೇ ಶ್ಲೋಕಕ್ಕೆ, ಯತಃ ಅಲ್ಪಮಪಿ ಭಕ್ತ್ಯಾ ಅರ್ಪಿತಂ ಮಮ ಪ್ರೀತಿಕರಂ ಅತಃ ತ್ವಂ ಅಪಿ ತಥಾ ಕುರು ಇತಿ ಉಪಸಂಹರತಿ ಯತ್ ಇತಿ ಹೇ ಕೌಂತೇಯ. ಯತ್ ತ್ವಂ ಯತ್ ವಿಹಿತಂ ಕರೋಸಿ ವಿಹಿತಂ ಇತಿ ಸರ್ವತ್ರ ಅನ್ವೇತವ್ಯಂ ನಿಷಿದ್ಧಾಧಿಕರಣಸ್ಯ ಪ್ರತ್ಯವಾಯ ಹೇತುತ್ವಾತ್. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ರಾಯರು, ಯತಃ ಅಲ್ಪಮಪಿ ಯಾವ ಕಾರಣದಿಂದ ಆದರೆ ಅರ್ಪಣೆ ಮಾಡುವಂತಹ ದ್ರವ್ಯಾದಿಗಳ ಏನೇ ಆಗಲಿ, ಯಾವ್ದು ಅರ್ಪಣೆ ಮಾಡ್ತೀವೋ ಅದೆಲ್ಲವೂ ಕೂಡ ಎಷ್ಟು ಅಲ್ಪವಾಗಿದ್ದರೂ ಕೂಡ ಭಗವಂತನಿಗೆ ಸಂತೋಷ ಮಾಡುತ್ತೋ ಇಲ್ಲವೋ ಇಷ್ಟು ನಾವು ನೋಡ್ಬೇಕು. ಮಮ ಪ್ರೀತಿಕರ ಭಗವಂತನಿಗೆ ಪ್ರೀತಿವಾಗುತ್ತೋ ಇಲ್ಲವೋ ಇದನ್ನು ಮಾತ್ರ ನೋಡಿ ಆ ಕಾರಣದಿಂದ ನೀನು ಕೂಡ ಅತಃ ಫಾರ್ ದಟ್ ರೀಸನ್ ನೀನು ಕೂಡ ಹಾಗೆ ಮಾಡು ತಥಾ ಕುರು ಅಂತ ಹೇಳಿ ಈ ವಿಚಾರವನ್ನು ಎತ್ತರೋಸಿ ಅನ್ನುವ ಶ್ಲೋಕದಿಂದ ಉಪಸಂಹಾರ ಕನ್ಕ್ಲೂಷನ್ ಫೈನಲ್ ಕನ್ಕ್ಲೂಷನ್ ಸಮರೈಸೇಷನ್ ಕ್ವಿಂಟೆಸೆನ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ. ಕುಂತಿಪುತ್ರನಾದ ಹೇ ಅರ್ಜುನನೇ, ನೀನು ಯತ್ ತ್ವಂ ವಿಹಿತಂ ಕರೋಸಿ ಯಾವ ವಿಹಿತವಾದ ಕರ್ಮವನ್ನು ಮಾಡಿದೆಯೋ ನಿಷಿದ್ಧವಾದದ್ದನ್ನು ಹಾಗೂ ವಿಹಿತವಲ್ಲದ್ದನ್ನು ಮಾಡೋದು ಪಾಪಕ್ಕೆ ದಾರಿ ಆಗತ್ತೆ. ಆದ್ದರಿಂದ ಅವಿಹಿತವನ್ನು ಯಾಕೆ ಮಾಡಬಾರದು, ಅದು ಪಾಪಕ್ಕೆ ದಾರಿ. ಆದ್ದರಿಂದ ವಿಹಿತವನ್ನು ಮಾತ್ರ ಮಾಡ್ತಾ ವಿಹಿತ ಅನ್ನುವುದರಿಂದ ನಾವು ಎಲ್ಲವನ್ನ ವಿಹಿತ ಅಂತ ಹೇಳುವಾಗ ಪ್ರತಿಯೊಂದಕ್ಕೂ ಯತ್ ಕರೋಸಿ ಯಾವುದು ವಿಹಿತವಾದದನ್ನು ಮಾಡ್ತೀಯೋ, ಯದ್ ಅಸ್ನಾಸಿ ಯಾವುದು ವಿಹಿತವಾದದನ್ನು ಉಣ್ಣುತ್ತೀಯೋ, ಯದ್ ಹೋ ಯಾವ ವಿಹಿತವಾದನ್ನು ಹೋಮ ಮಾಡ್ತೀಯೋ, ದದಾಸಿ ಯತ್ ಯಾವ ವಿಹಿತವಾದನ್ನು ದಾನ ಮಾಡ್ತೀಯೋ, ಯತ್ ತಪಸ್ಸಿಸಿ ಯಾವ ವಿಹಿತವಾದ ವಿಹಿತವಾದ ತಪಸ್ಸು ಅವಿಹಿತವಾದ ತಪಸ್ಸಿದ ಅಂತ ಹೇಳಿದ್ರೆ, ಹೌದು ನಾವು ಕೆಲವು ಸಂದರ್ಭಗಳಲ್ಲಿ ನೋಡಿದ್ದೀವಿ 17ನೇ ಅಧ್ಯಾಯದಲ್ಲಿ ಬರುತ್ತೆ. ತಪಸ್ಸು ಮಾಡೋದಂದ್ರೆ ದುಷ್ಟ ಕಾಮನೆಗಳಿಟ್ಕೊಂಡು ಕೆಟ್ಟ ಕೆಟ್ಟ ವಸ್ತುಗಳನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡುವವರಿದ್ದಾರೆ. ಉದಾಹರಣೆಗೆ ರಾವಣಾದಿಗಳು ತಪಸ್ಸು ಮಾಡಿದಾಗ ಅವರು ಕೆಟ್ಟದನ್ನು ಬಯಸಿ ತಪಸ್ಸನ್ನು ಮಾಡಿದ್ದಾರೆ, ಮತ್ತೆ ವಿಭೀಷಣ ತಪಸ್ಸು ಮಾಡಿದಾಗ ಭಗವಂತನ ಅನುಗ್ರಹ ಬೇಕು ಅಂತ ತಪಸ್ಸು ಮಾಡಿದ. ಹೀಗೆ ಯಾ ತಪಸ್ಸು ಮಾಡುವುದರಲ್ಲಿ ಆ ಉದ್ದೇಶ ಯಾವುದಿದೋ ಅದರ ಮೇಲೆ ಅದು ಕೆಟ್ಟದು ಆಗುತ್ತೆ. ಅದ ವಿಹಿತವಾದ ತಪಸ್ಸು ಮಾಡಬೇಕಂತ ಹೇಳಿದ್ರೆ ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕು, ಭಗವಂತನ ಅನುಗ್ರಹಕ್ಕಾಗಿ ಮಾಡಬೇಕಷ್ಟೇ ಹೊರತು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕಂತ ಮಾಡಬಾರದು. ಆದ್ದರಿಂದ ಅಂತಹ ವಿಹಿತವಾದ ತಪಸ್ಸು ಈ ವಿಧವಾಗಿ ಎಲ್ಲವೂ ವಿಹಿತವಾದದ್ದನ್ನು ಯಾವುದ್ಯಾವುದು ಮಾಡ್ತೀಯೋ ಅರ್ಜುನನೇ, ತತ್ ಕುರುಷ್ವ ಮತ್ ಅರ್ಪಣಂ ಅದನ್ನು ನನಗೆ ಸಮರ್ಪಣೆ ಮಾಡು. ಪಾತ್ರಾಯತ ಯದ್ ವ್ಯಾಧಿ ದದಾಸಿ ತತ್ ಸರ್ವಂ ಮೈ ಸಮರ್ಪಣಂ ಕುರುಷ್ವ. ಸತ್ ಪಾತ್ರರಿಗೆ ದಾನವನ್ನು ಮಾಡಬೇಕು, ಮಾಡಿದಾಗ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಂದ್ರೆ ಅರ್ಥ ಏನು? ಅದೆಲ್ಲದಕ್ಕೂ ಭಗವಂತನೇ ಒಡೆಯ, ನಾನು ನಿಮಿತ್ತ ಮಾತ್ರ ಅನ್ನುವ ಭಾವನೆ ಯಾವಾಗಲೂ ಇರಬೇಕು. ಸ್ವಾತಂತ್ರ್ಯ ಅಸ್ವತಂತ್ರ ಭಾವನೆ ಯಾವಾಗಲೂ ಇರಬೇಕು. ಭಗವಂತನ ಸರ್ವ ಸ್ವಾಮಿತ್ವ ಸರ್ವ ನಿಯಾಮಕತ್ವ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು ಅನ್ನೋದು ಅದರ ಮುಖ್ಯ ಉದ್ದೇಶವಾಗಿದೆ. ಅದೇ ನಿಜವಾದ ಸಮರ್ಪಣೆ. ಭಗವಂತನ ಪೂಜಾರೂಪಕವಾಗಿ ಅದನ್ನು ಭಾವಿಸಿ ಇದೆಲ್ಲವೂ ನಿನ್ನ ಪೂಜೆಯಾಗಿ ನೀನು ಸ್ವೀಕಾರ ಮಾಡಪ್ಪ ಅಂತ ಭಗವಂತನನ್ನು ಬೇಡಿಕೊಳ್ಳುತ್ತಾ ಮಾಡಬೇಕು ಅನ್ನೋದು ಅಲ್ಲಿ ಇರುವಂತಹ ಸಂದೇಶವಾಗಿದೆ. ಸೊ ಈ ವಿಧವಾಗಿ ಹೇಳಿದ ಮೇಲೆ ನೆಕ್ಸ್ಟ್ 28ನೇ ಪದ್ಯ ಅಲ್ಲಿ ಹೀಗೆ ಇದೆ. ಸೊ ಅದು ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಹಿ ಸಂನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪಶ್ಯಸಿ ಅಂತೇಳಿ. ಸೊ ಈ ವಿಧವಾಗಿ ಮಾಡಿದ್ರೆ ಏನಾಗುತ್ತೆ, ಏನು ಫಲ? ಸೊ ಇಷ್ಟೆಲ್ಲ ಮಾಡಿದರೆ ನಮಗೆ ಬರುವ ಪ್ರಯೋಜನವೇನು, ಏನ್ ಇದರಿಂದ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾ ಇದ್ರೆ ಹೀಗೆ ಮಾಡಿದ್ರೆ ಶುಭ ಅಶುಭ ಫಲಗಳಿಗೆ ಕಾರಣವಾದಂತಹ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಿ. ಅಂದ್ರೆ ಕರ್ಮ ಬಂಧನದಿಂದ ಮೋಕ್ಷವನ್ನು ಪಡೆಯುವುದು. ಮೋಕ್ಷ ಅಂದ್ರೆ ಹೇಳಿದ್ರೆ ಬಿಡುಗಡೆ. ಬಿಡುಗಡೆ ಅಂತ ಹೇಳಿದ್ರೆ ಯಾವುದರಿಂದ ಬಿಡುಗಡೆ? ಕರ್ಮ ಬಂಧನದಿಂದ ಬಿಡುಗಡೆ. ಆದ್ದರಿಂದ ಶುಭ ಫಲವಾಗಲಿ, ಕೆಲವು ಸಂದರ್ಭಗಳಲ್ಲಿ ಶುಭ ಫಲ ಆದ್ರೂ ಬಂಧನವಾದರೆ ಅದು ಅಶುಭವೇ. ಶುಭ ಅಶುಭದ ಫಲಗಳನ್ನು ನಾವು ಏನ್ರಿ ಬೇಕಾದಷ್ಟು ಸಂಪತ್ತು ಬೇಕಾದಷ್ಟು ಬರ್ತದೆ, ಅದು ಶುಭ ಫಲ ಅಂದ್ರೆ ಅದು ಬಂಧನಕ್ಕೆ ಒಳಗಾಗುವಂತಹದ್ದಾಗಬಹುದು. ಆದ್ದರಿಂದ ನಮಗೆ ಬೇಕಾಗಿದ್ದು ಕರ್ಮ ಬಂಧನದಿಂದ ಮೋಕ್ಷ ಬೇಕು. ಅದರಿಂದ ಶುಭ ಅಶುಭ ಫಲೈಹಿ ಏವಂ ಮೋಕ್ಷ್ಯತೆ ಕರ್ಮ ಬಂಧನ. ಹೀಗೆ ಮಾಡಿದರೆ ಭಗವದರ್ಪಣ ಬುದ್ಧಿಯಿಂದ ಮಾಡಿದರೆ ಕರ್ಮ ಬಂಧನಗಳಿಂದ ಬಿಡುಗಡೆಯನ್ನು ಪಡೆದವನಾಗಿ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತ ಮಾಂ ಉಪೈಷ್ಯಸಿ. ಉಪೈಷ್ಯಸಿ ಅಂತ ಏಷ್ಯಸಿ ಅಂದ್ರೆ ಇನ್ ಅನ್ನುವ ಧಾತುವಿನಿಂದ ಬಂದದ್ದು. ಏಷ್ಯಸಿ ಒಂದು ಬರ್ತಿ ಏನು ಮಾಂ ನನ್ನನ್ನು ಉಪಯೇಷಿಸಿ ನನ್ನ ಹತ್ತಿರ ಬರ್ತಾನೆ ಯಾರು? ಯಾರಾದ್ರೆ ಅಂತಹ ಸನ್ಯಾಸ ಯೋಗ. ಸನ್ಯಾಸ ಯೋಗ ಅಂದ್ರೆ ಏನು? ಸನ್ಯಾಸ ಯೋಗ ಅಂದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡುವುದು ಸನ್ಯಾಸ ಯೋಗ. ಹಾಗೆ ಆ ಜ್ಞಾನೋಪಾಯದಿಂದ ಮಾಡಿದವನು ಮೋಕ್ಷವನ್ನು ಪಡೆದು ಕರ್ಮ ಬಂಧನದಿಂದ ಮೋಕ್ಷವನ್ನು ಪಡೆದವನಾಗಿ ಅವನು ನನ್ನ ಹತ್ತಿರ ಬಂದು ಸೇರ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಹಾಮಿಷ್ಟ ಪ್ರಾರ್ಥೆಯಂತೆ ಉಕ್ತತ್ವಾತ್ ಜಾನಂತಹ ಅಪಿ ನ ಅಭಿಜಾನಂತಿ ತತ್ವೇನ. ಅಂದ್ರೆ ಭಗವಂತನನ್ನು ಸರಿಯಾಗಿ ತಿಳಿಯಬೇಕು. ಭಗವಂತನನ್ನು ಅನ್ಯ ದೇವತೆಗಳ ಉದ್ದೇಶದಿಂದ ತ್ರೈವಿದ್ಯರು ತಿಳಿದು ಯಾಗಾದಿಯನ್ನು ಮಾಡಿದ್ರು, ಅಂತ್ಯದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸ್ವರ್ಗವನ್ನು ಬೇಡುತ್ತಾರೆ ಅಂತ ನಾವು ಅದೆಲ್ಲ ನೋಡಿದ್ವಿ. ಹಾಗೆ ಮಾಡಿದ್ರೆ ಅದೇ ಫಲ. ಅಂದ್ರೆ ಅವರವರ ಅನುಸಂಧಾನಕ್ಕೆ ತಕ್ಕಂತೆ ಭಗವಂತ ಫಲಗಳನ್ನು ಪ್ರದಾನ ಮಾಡ್ತಾನೆ. ಆದ್ದರಿಂದ ನಮ್ಮ ಅನುಸಂಧಾನ ಸರಿಯಾಗಿದ್ದರೆ ನಾವು ಒಳ್ಳೆ ಫಲಗಳನ್ನು ಪಡೆಯುತ್ತೀವಿ ಅನ್ನುವ ದಿವ್ಯವಾದ ಸಂದೇಶವನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕೊಡ್ತಾ ಇದ್ದಾನೆ. ನಾವು ಇದರ ಇನ್ನು ಇತರ ವಿಸ್ತಾರಗಳನ್ನು ಮುಂದೆ ನೋಡೋಣ. ನೆಕ್ಸ್ಟ್ ಒಂದು ಎರಡು ವಾರ ನಾನು ಬೇರೆ ಕಡೆ ಹೋಗ್ತಾ ಇದ್ದೇನೆ, ಆದ್ದರಿಂದ ಕ್ಲಾಸಸ್ ಇರೋದಿಲ್ಲ ಎರಡು ವಾರ. ಆಮೇಲೆ ಮತ್ತೆ ಇದು ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೆ ನಮಸ್ಕಾರ. ಶ್ರೀಕೃಷ್ಣಾತ್ಮಸ್ತು. ಸಾಯಣವಾದ ಮನಸ್ಸೇನಿಯವ ಬುದ್ಧಾತ್ಮನಾವ ಸ್ವಸ್ವಭಾವ ಕರೋಮಿ ಚಿತ್ತಕಲಂ ಪರಸ್ಮೈ ನಾರಾಯಣ ಸಂತ.